विद्वान् बहु कर्मापि यन्तवत् फलमात्मयात् यदेव विद्यया कुर्यात् तदेव हि अतिवीर्यवत् इत्यादिवाच्यसामर्थ्यात् तारतम्यं विमुक्तिकम् न चात्रोपादकश्चैव फलमक्षयमुच्यते ज्ञानं विना स्वापि
अगायन्तस्यवन्तो
ಹಾಗೆ ಹಾಗಲ್ಲ ಇದು ಮೋಕ್ಷದಲ್ಲಿ ಫಲ ಸಾರವನ್ನು ಹೇಳ್ತಾ ಇಲ್ಲ ಉಪಾಸಕರಿಗೆ ಮಾತ್ರ ನಶಾಸ್ತ್ರ ಫಲ ಉಪಾಸಕರಿಗೆ ಫಲಮಕ್ಷಯ ಮುಚ್ಚದೆ ಉಪಾಸನೆ ಹಂತದಲ್ಲಿ ಮಾತ್ರ ಹೇಳಿದ ಫಲ ಅಲ್ಲ ಇದು ಮೋಕ್ಷದಲ್ಲೂ ಹೇಳಿದ ಫಲ ಆಗಿದೆ ಯಾತಕ್ಕೆ ಅಂದರೆ ನಹಿ ಜ್ಞಾನಂ ವಿನಾ ಸ್ವಾಪಿ ಫಲಕ್ಷಯತಾ ಫಲೇ ಅಪರೋಕ್ಷ ಜ್ಞಾನ ಬಂದ ಮೇಲೆ ಫಲದ ಅಕ್ಷಯ ಪ್ರಶ್ನೆ ಹೊರತು ಮೊದಲ ಪ್ರಶ್ನೆ ಇಲ್ಲ ಇದು ಮೊದಲೇನಿದೆ ಸ್ಕಾಲರ್ಶಿಪ್ ಅಂತ ಹೇಳೋದು ಸ್ಯಾಲ್ರಿ ಅಂತ ಕರೆಯೋದಿಲ್ಲ ಸ್ಯಾಲ್ರಿ ಅಂತ ಕರೆಯೋದು ಯಾವಾಗ ಅಪಾಯಿಂಟ್ಮೆಂಟ್ ಆದಾಗ ಇದಕ್ಕೆ ಬರೀ ವಿದ್ಯಾರ್ಥಿ ವೇತನ ಐತೆ ಆಕ್ಚುಲಿ ಅಪ್ರೋಷಾರಿಗಳಿಗೆ ಬರೋದು ಮಾತ್ರ ಅಕ್ಷಯ ಫಲನೇ ಬರುತ್ತೆ ಉಳಿದವರಿಗೆ ಬರೋದೆಲ್ಲ ಏನು ಬರೀ ಸಾಮಾನ್ಯ ಫಲ ದೇರ್ಫೋರ್ ಇಲ್ಲಿ ಬಂದಿರತಕ್ಕಂಥ ಫಲ ಎಲ್ಲ ಯಾರಿಗೆ ಹೇಳ್ತಾ ಇರೋದು ಅಪ್ರೋಷಾರಿಗಳಿಗೆ ಮುಕ್ತರಿಗೆ ಬರುತ್ತೆ ಸಾಮಾನ್ಯರಿಗಲ್ಲ ಜ್ಞಾನದ್ವಾರೇಣ ತೀರ್ಥಸ್ಯ ಆತ್ಮಸ್ಥ ಪಕ್ಷ ಪ್ರದೀಪಕ ಇಲ್ಲ ಜ್ಞಾನದ ಮೂಲಕ ಹೇಳ್ತೇವೆ ಅಂದರೆ ನಾವು ಹೇಳಿದ್ದು ಒಪ್ಪಿಕೊಂಡಾಗಿ ಜ್ಞಾನದ ಮೂಲಕವಾಗಿ ಉಪಾಸಕರಿಗೆ ಫಲ ಜಾಸ್ತಿ ಬರುತ್ತೆ ಅಂತ ನಾವು ಹೇಳಿದ ಪಕ್ಷ ಜ್ಞಾನ ಬಿಟ್ಟು ಬರೀ ಉಪಾಸಕನ ಹೇಳೋದಾದ್ರೆ ಅದು ಅಸಂಗತ ಗಾರೋತ್ತರ ಶೈವಮಿ ಅಕ್ಷಯತ್ವ ಜಾನ್ಯತ ಪೂರ್ವಭಾ ವಿಶುಭಾನಾಂ ಹಿ ಜ್ಞಾನೇನೈವ ಕಥಾರ್ಥತ ಬಹಳ ಇಂಪಾರ್ಟೆಂಟ್ ಜ್ಞಾನೋತ್ತರಸ್ಯ ಏವಮಿ ಅಕ್ಷಯತ್ವ ನ ಜಾನ್ಯತ ಜ್ಞಾನೋತ್ತರಸ್ಯ ಜ್ಞಾನೋತ್ತರಸ್ಯ ಅಪರೋಕ್ಷ ಜ್ಞಾನ ಅನಂತರ ಅಂತ ಅಪರೋಕ್ಷ ಜ್ಞಾನದ ಅನಂತರ ಕೂಡ ಅಕ್ಷಯತ್ವ ಹೀಗೇನೆ ಹೊರತು ಬೇರೆ ರೀತಿಯಲ್ಲಿ ಅರ್ಥ ಮಾಡಬಾರದು ಪೂರ್ವಃ ವಿಶುಭಾರಾಂ ಹಿ ಜ್ಞಾನೇನೈವ ಕೃತಾರ್ಥ ಪೂರ್ವಭಾವಿ ಜ್ಞಾನ ಪೂರ್ವಭಾವಿ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚಿತವಾಗಿ ಏನೇನು ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ ಅದಕ್ಕೇನು ಫಲ ಜ್ಞಾನೇನೈವ ಕೃತಾರ್ಥತ ಜ್ಞಾನ ಬರೋದೇ ಫಲ ಗೊತ್ತಾಯ್ತಾ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡ್ತಾನೋ ಅದೆಲ್ಲದರ ಫಲ ಏನು ಜ್ಞಾನಪ್ರಾಪ್ತಿ ಅಪರೋಕ್ಷ ಜ್ಞಾನ ಬಂದ ಮೇಲೆ ಏನು ಕರ್ಮ ಮಾಡ್ತಾನಲ್ಲ ಅದಕ್ಕೇನು ಅಕ್ಷಯ ಫಲಪ್ರಾಪ್ತಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ವ್ಯತ್ಯಾಸ ಇದೆ ಇದನ್ನ ಯಾರೂ ಯೋಚನೆ ಮಾಡಿರಲಿಲ್ಲ ಪೂರ್ವಭಾವಿ ಶುಭಾರಾಮಿ ಜ್ಞಾನೇನೈವ ಕೃತಾರ್ಥತಃ ಪ್ರಾರಬ್ಧಾರಾಂತು ಭೋಗೇನ ಪ್ರಜ್ಞಾನೋತ್ತರ ಕರ್ಮಣ ಮುಕ್ತೌ ಅರು ಪ್ರವೇಶ ಸ್ಯಾತ್ ಅನ್ಯಥಾ ತತ್ಕೃತಿರ್ನಹಿ ಪ್ರಾರಬ್ಧಾರಾಂತು ಭೋಗೇನ ಪ್ರಜ್ಞಾನೋತ್ತರ ಕರ್ಮಣ ಪ್ರಾರಬ್ಧ ಕರ್ಮಗಳು ಮಾತ್ರ ಭೋಗದಿಂದನೇ ಹೋಗ್ಬೇಕು ತಜ್ಞಾನೋತ್ತರ ಕರ್ಮಣ ಮುಕ್ತೌ ಅನು ಪ್ರವೇಶ ಸ್ಯಾತ್ ಜ್ಞಾನೋತ್ತರ ಕರ್ಮಣ ಕರ್ಮಣಾಂ ಪ್ರಾರಬ್ಧಾನಾಂ ಭೋಗೇನ ಜ್ಞಾನ ಬಂದೇ ಬರತಕ್ಕಂಥ ಏನು ಕುಳಿತಕ್ಕಂಥ ಪ್ರಾರಬ್ಧ ಕರ್ಮಗಳಿವೆ ಅವೆಲ್ಲ ಕೂಡ ಭೋಗದಿಂದನೇ ಹೋಗಬೇಕು ಇನ್ನು ಜ್ಞಾನೋತ್ತರ ಕರ್ಮ ಮಾಡಿದಾಗ ಮುಕ್ತವನು ಪ್ರವೇಶಶ್ಚ ವಿಶೇಷವಾದ ಶುಭ ಕರ್ಮಗಳು ಅಪರೋಕ್ಷ ಜ್ಞಾನ ಬಂದೇನೋ ಮಾಡ್ತಾರಲ್ಲ ಅದರಿಂದ ಏನಾಗುತ್ತೆ ಮುಕ್ತಿಯೊಳಗೆ ಪ್ರವೇಶ ಆಗುತ್ತೆ ಸನ್ಯಥಾ ತತ್ಕೃತಿ ನಹಿ ಇಲ್ಲದವರು ಅದು ಕೃತ್ಯನೇ ಇರಲಿಲ್ಲ ತತ್ಕೃತಿ ಅಂದರೆ ಸತ್ಕರಣ ಅಪರೋಕ್ಷ ಜ್ಞಾನ ಅನಂತರ ಮುಕ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಆನಂದ ಉನ್ನಾಹದ ರೂಪ ಫಲ ಇಲ್ಲದೆ ಹೋಗಿದ್ರೆ ಏನು ಮಾಡ್ತಿರಲಿಲ್ಲ ಅದಕ್ಕೆ ಅರ್ಥನೇ ಇರ್ತಿರಲಿಲ್ಲ ಅಂತ ಜ್ಞಾನಾತ್ ಪೂರ್ವಾಣಿ ಕರ್ಮಾಣಿ ಶುಭಾನಿ ಜ್ಞಾನ ಸಿದ್ಧಯೇ ಅಕಾಮ್ಯಾನಿ ನಿಷಿದ್ಧಾನಿ ಜ್ಞಾನರೋಧಾಯ ಭುಕ್ತಯೇ ಕರ್ಮಾಚರಣೆ ಬಗ್ಗೆ ಬಹಳ ಸ್ಪಷ್ಟ ವಿಚಾರಗಳು ಜ್ಞಾನಾತ್ ಪೂರ್ವಾಣಿ ಕರ್ಮಾಣಿ ಶುಭಾನಿ ಜ್ಞಾನ ಸಿದ್ಧಯೇ ಜ್ಞಾನಾತ್ ಪೂರ್ವಾಣಿ ಶುಭಾನಿ ಕರ್ಮಾಣಿ ಜ್ಞಾನ ಸಿದ್ಧಯೇ ಭವತಿ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚಿತವಾಗಿ ಏನು ಶ್ರೇಷ್ಠವಾದ ಕರ್ಮಗಳನ್ನು ಮಾಡ್ತಾನೆ ಅವೆಲ್ಲ ಯಾವ ಕಾರಣ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಅದು ಬಹಳ ಮುಖ್ಯ ಅಕಾಮ್ಯಾನಿ ನಿಷಿದ್ಧಾನಿ ಅಕಾಮ್ಯಾನಿ ಮತ್ತೆ ಅಕಾಮ್ಯಾನಿ ಶುಭಾನಿ ಕಾಮ್ಯಫಲ ಆಗಿರಬಾರದು ಶುಭ ವಿವಿಧ ಕರ್ಮಗಳಾಗಿರಬೇಕು ಆಗ ಜ್ಞಾನಪೂರ್ವಕ ಮಾಡಿದಾಗ ಅದು ಅಪರೋಕ್ಷ ಜ್ಞಾನ ಸಿದ್ಧಿಗೆ ಕಾರಣ ನಿಷಿದ್ಧಾನಿ ನಿಷಿದ್ಧ ಕರ್ಮಗಳನ್ನು ಮಾಡ್ತಾರೆ ಅಪರೋಕ್ಷ ಜ್ಞಾನ ಆಗಿಲ್ಲ ಇನ್ನೂ ಕೂಡ ನಿಷಿದ್ಧ ಕರ್ಮಗಳನ್ನು ಮಾಡ್ತಾರೆ ಜ್ಞಾನರೋಧಾಯ ಭುಕ್ತಯೇ ಜ್ಞಾನರೋಧಾಯ ಅಪರೋಕ್ಷ ಜ್ಞಾನ ಗಟ್ಟಿ ಮಾಡುತ್ತೆ ಅಂತ ಹೇಳ್ತಾರೆ ಮತ್ತು ಅನುಭವಿಸಲೇಬೇಕು ಅವೆಲ್ಲ ಕೂಡ ಫಲ ಅನುಭವಿಸಲೇಬೇಕು ಅಕ್ಷಯ ಆಗೋದಿಲ್ಲ ಜ್ಞಾನರೋಧ ಅಪರೋಕ್ಷ ಜ್ಞಾನ ಬರೋದನ್ನು ಬ್ಲಾಕ್ ಮಾಡುತ್ತೆ ಅಂತ ಹೇಳ್ತಾರೆ ಅರ್ಥ ಆಯ್ತಾ ನಿಷಿದ್ಧ ಕರ್ಮಗಳನ್ನು ಮಾಡ್ತಾ ಹೋದಂತೆ ಅಪರೋಕ್ಷ ಜ್ಞಾನ ಬರೋದು ಬ್ಲಾಕ್ ಆಗ್ತಾ ಹೋಗುತ್ತೆ ಯೋಗ್ಯರಿಗಾದರೆ ಅಯೋಗ್ಯರಿಗಾದರೆ ಬಿತ್ತ ಜ್ಞಾನ ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೇ ಆದ್ದರಿಂದ ನಾವು ತಪ್ಪು ಕೆಲಸಗಳನ್ನು ಯಾತಕ್ಕೆ ಮಾಡಬಾರದು ಅಂದರೆ ಅಪರೋಕ್ಷ ಜ್ಞಾನ ಡಿಲೇ ಆಗುತ್ತೆ ಬರೋರಿಗಾದರೆ ಅರ್ಥ ಆಯ್ತಾ ಬರದೇ ಇದ್ದವರಿಗೆ ಇನ್ನೂ ಬ್ಲಾಕ್ ಆಗಿಬಿಡುತ್ತೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಇದು ಭಾಳ ಯೋಚನೆ ಮಾಡಬೇಕು ಏನಾಗುತ್ತೆ ಏನಿಲ್ಲ ಹೇಳ್ತಿರೋದೇ ನಿಷಿದ್ಧ ಕರ್ಮಗಳು ಅಪ್ರಹಸ್ನಾಗಿಂತ ಮುಂಚೆ ಮಾಡಿದಾಗ ಅಪ್ರಹಸ್ನಾನ ಬರೋ ಯೋಗ್ಯತೆ ಇದ್ರೂ ಬರದಾಗ ಆಗಿಬಿಡುತ್ತೆ ಅಂತ
ಹೇಳ್ತಾರೆ.
ಗೊತ್ತಾಗ್ತಾ ಇಲ್ಲ, ಏನು ಸ್ಪೀಡ್ ಮಾಡೋದಿಲ್ಲ. ಮಾಡ್ತಾರಲ್ಲ, ಅದು ಯಾಕೆ ಮಾಡೋದಿಲ್ಲ, ಬೇಕಾಚಾರ ಮಾಡ್ತಾರಲ್ಲ. ಅಪ್ರಹಸ್ನಾನ ಬಂದಿಲ್ಲ, ಈಗ ಮಾಡ್ತಾ ಇಲ್ಲ ಜನಗಳು. ಅದೇನರ್ಥ ಅದಕ್ಕೆ ಅಪ್ರಹಸ್ನಾನ ಬರೋ ತಡ ಮಾಡ್ತಾರೆ ಅಂತ. ಈ ಮೂರು ವರ್ಷಕ್ಕೋಸ್ಕರ ಐದು ವರ್ಷದಲ್ಲಿ ಮುಚ್ಚರಿದೆ ಅಂತಾರೆ, ಜಾಣ ಅಂತಾರ ದಡ್ಡ ಅಂತಾರ. ಆತ ಅದು 10 ವರ್ಷ 11 ವರ್ಷ ಆದ್ರೂ ಗೋವಿಂದ 3 ವರ್ಷದ ಕೊಡ್ತಾರೆ. ಅದಕ್ಕೆ ಇವತ್ತಿಷ್ಟು ಜನ್ಮದಲ್ಲಿ ಅಪ್ರಹಸ್ನಾನ ಆಗ ಗೊತ್ತಿರುತ್ತೆ, ಮಾಡಬಾರ್ದು ಮಾಡಿ ಏನಾಗುತ್ತೆ ಡಿಲೇ ಆಗುತ್ತೆ, ಪೋಸ್ಟ್ಪೋನ್ ಆಗುತ್ತೆ ಯೋಗ್ಯರಿಗಾದರೆ ಅರ್ಥ ಆಯ್ತಾ. ಈಗ ಸೇರ್ಪೋರ್ ಅಪ್ರಹಸ್ನಾನ ಬರಲಿ ಅಂತಾನೆ ಮಾಡೋದು. ನಿಷಿದ್ಧ ಕರ್ಮ ಮಾಡೋದು ಹೇಳಿದ ತಕ್ಷಣ ಬೇಡ ಮಾರೆ ಅಪ್ರಹಸ್ನಾನ ಲೇಟ್ ಆಗುತ್ತೆ, ಇನ್ನೊಂದು ಜನ್ಮ ಎಷ್ಟು ಹುಟ್ಟಬೇಕಾದ್ರೆ ಎಷ್ಟು ಪ್ರೊಸೀಜರ್ ಲೆಕ್ಕ ಹಾಕಿರೋಣಂತೆ, ಎಷ್ಟು ಕಷ್ಟ ಗರ್ಭವಾಸ ಅವು ಎಲ್ಲ ಶುರುವಾಗುತ್ತೆ. ಅದಕ್ಕೋಸ್ಕರ ಬೇಡ, ಆದಷ್ಟು ಬೇಗ ಅಪ್ರಹಸ್ನಾನ ಆಗಬೇಕು ಅಂತಿದ್ರೆ ಏನು ಮಾಡಬಾರ್ದು, ನಿಷಿದ್ಧ ಕರ್ಮಗಳನ್ನು ಮಾಡಲೇಬಾರ್ದು. ಮತ್ತು ಕಾಮ ಕರ್ಮಗಳನ್ನು ಮಾಡಬಾರ್ದು, ವಿಹಿತ ಕರ್ಮಗಳನ್ನು ಮಾಡಬೇಕು, ಫಲಾಪೇಕ್ಷೆ ಇಟ್ಕೊಳ್ಬಾರ್ದು, ವಿಷ್ಣು ಪ್ರೀತಿ ಅರ್ಥಾರ್ಥ ಮಾಡಬೇಕು, ಆಗ ಸಿದ್ಧಿ ಬರುತ್ತೆ. ಎಷ್ಟು ಇಂಪಾರ್ಟೆಂಟ್ ಇವೆಲ್ಲ. ಯೋಗ್ಯತಾಯ ಫಲಾದ್ಯಸ್ಯ ಶುಭ ಬಾಹುಲ್ಯ ಬಾಧಿತಃ ಜ್ಞಾನ ಬಾಹುಲ್ಯಮೇ ವೈತತ್ ಕುರಿಯಾನ್ನಾನ್ಯಸ್ಯ ಕಾರಣ. ಯೋಗ್ಯತಾಯ ಫಲಾದ್ಯಸ್ಯ ಮತ್ತು ಯೋಗ್ಯತೆಯ ಕೂಡ ಅವಲಂಬಿಸಿರುತ್ತೆ. ಶುಭ ಬಾಹುಲ್ಯ ಬಾಧಿತಃ, ಶುಭ ಬಾಹುಲ್ಯ ಹೆಚ್ಚೆಚ್ಚು ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಮೊದಲಿಗೆ ಜ್ಞಾನ ಬಾಹುಲ್ಯಮೇವ, ಜ್ಞಾನ ಬಾಹುಲ್ಯಕ್ಕೆ ಕಾರಣ ಶುಭಕರ್ಮದ ಬಾಹುಲ್ಯ ಅಂದ್ರೆ ಒಂದು ಕರ್ಮಣ ಜ್ಞಾನ ಮಾತನೋತಿ, ಅದಕ್ಕೆ ವಿವರಣೆ ಇದೆ. ಜ್ಞಾನ ಪೂರ್ವಾಣಿ ಕರ್ಮಾಣಿ ಶುಭಾನಿ ಜ್ಞಾನ ಸಿದ್ಧಯೇ, ಉಪನಿಷತ್ತಿನ ವಾಕ್ಯಕ್ಕೆ ಡೈರೆಕ್ಟ್ ಮೀನಿಂಗ್. ನಾವು ಮಾಡ್ತಕ್ಕಂತಹ ಶುಭ ಕರ್ಮಗಳೆಲ್ಲ ಅಪುರುಷ ಜ್ಞಾನಕ್ಕೆ ಸಾಧನವಾಗೋದ್ರಿಂದ, ಜ್ಞಾನದ ಹೆಚ್ಚಳಕ್ಕೆ ಕಾರಣವಾಗೋದ್ರಿಂದ ಆದಷ್ಟು ಶುಭಕರ್ಮಗಳನ್ನೇ ಮಾಡಬೇಕು. ಕುರಿಯ ನಾಣ್ಯಸ್ಯ ಕಾರಣ, ಇನ್ನೊಂದು ಕಾರಣ ಆಗೋದಿಲ್ಲ, ಅದು ಜ್ಞಾನವೃದ್ಧಿಗೆ ಕಾರಣವಾಗುತ್ತೆ, ಬೇರೆ ಅದಕ್ಕಲ್ಲ. ಜ್ಞಾನಸ್ಯ ಭಕ್ತಿಭಾಗತ್ವ ಭಕ್ತಿರ್ಜ್ಞಾನಮಿತೀರ್ಯತೆ ಜ್ಞಾನಶ್ಚೈವ ವಿಶೇಷೋ ಯತ್ ಭಕ್ತಿರಿತ್ಯಭಿಧೀಯತೆ. ಆಗೋ ಎಷ್ಟೋ ಸತಿ ಒಂದು ಹೆಸರು ಒಂದು ಜ್ಞಾನ ಹೆಚ್ಚಿರುತ್ತೆ, ಜ್ಞಾನ ಬರುತ್ತೆ ಎಲ್ಲ ಹೇಳ್ತೀರಿ, ಭಕ್ತಿ ಬೇಕು ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ, ಜ್ಞಾನ ಅಂದರೂ ಒಂದೇ ಭಕ್ತಿ ಅಂದರೂ ಒಂದೇ ಅಂತ ಹೇಳ್ಬಿಡ್ತಾರೆ. ಜ್ಞಾನಸ್ಯ ಭಕ್ತಿಭಾಗತ್ವ ಮಹತ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ನೀವು ಭಕ್ತಿ ಅಂತ ಹೇಳಿದ ಮೇಲೆ ಜ್ಞಾನ ಅಂಬದೇನು ಭಕ್ತಿಯ ಪಾರ್ಟ್, ಎಂಥ ಪಾರ್ಟ್ ಅದು, ಇನ್ಸಪರಬಲ್ ಪಾರ್ಟ್, ಅರ್ಥ ಆಯ್ತಾ ಈಗ, ಇನ್ಸಪರಬಲ್ ಪಾರ್ಟ್. ಆದ್ದರಿಂದಾಗಿನೇ ಜ್ಞಾನ ವೃದ್ಧಿ ಆಗುತ್ತೆ ಅಂದರೂ ಒಂದೇ, ಭಕ್ತಿ ವೃದ್ಧಿ ಆಗುತ್ತೆ ಅಂದರೂ ಒಂದೇ, ಜ್ಞಾನದಿಂದ ಮೋಕ್ಷ ಅಂದರೂ ಒಂದೇ, ಭಕ್ತಿಯಿಂದ ಮೋಕ್ಷ ಅಂದರೂ ಒಂದೇ, ಭಕ್ತಿಯಿಂದ ಮೋಕ್ಷ ಅಂದರೂ ಒಂದೇ, ಜ್ಞಾನದಿಂದ ಮೋಕ್ಷ ಅಂದರೂ ಒಂದೇ, ವೈರಾಗ್ಯದಿಂದ ಮೋಕ್ಷ ಅಂದರೂ ಒಂದೇನೆ. ಆ ಮೂರು ಎಂಥವುಗಳು ಒಂದೊಂದು ಜೊತೆಗಿರ್ತಕ್ಕಂಥದ್ದು, ಒಂದ್ಬಿಟ್ಟು ಒಂದು ಇರೋದೇ ಇಲ್ಲ. ಟ್ರಿಪಲ್ ಕಾರ್ಡ್ ಅವಳಿ ಅಲ್ಲ, ಟ್ವಿನ್ ಅಲ್ಲ, ಟ್ರಿಪಲ್ ಅವು ಜೊತೆಗಿರ್ತಕ್ಕಂಥವುಗಳು. ಜ್ಞಾನ ಅದು ಮೂರು ಬರ್ಬೇಕಾದ್ರೆ ಮೂರು ಮಾಡ್ಬೋದು, ಶ್ರವಣ ಮನನ ಧ್ಯಾನ. ಆ ಮೂರು ಬರ್ಬೇಕಾದ್ರೆ ಮೂರರಿಂದ ಮೂರು ಬರುತ್ತೆ ಅಂತ ಹೇಳಿ. ಜ್ಞಾನ ಜ್ಞಾನವೇ ಭಕ್ತಿ, ಭಕ್ತಿ ಜ್ಞಾನ ಅಲ್ಲ. ಜ್ಞಾನಸ್ಯ ಭಕ್ತಿ ಭಾಗತ್ವ, ಭಕ್ತಿಯ ಭಾಗ ಜ್ಞಾನ. ಜ್ಞಾನಕ್ಕಿಂತ ಒಂದು ಹೈಯರ್ ಸ್ಟೆಪ್ ಭಕ್ತಿ, ಆದರೆ ಎರಡೇ ಎಂಥದ್ದು ಇಂಟರ್ಲಿಂಕ್ಡ್ ಆದ್ರಿಂದ ಅದು ಹೇಳ್ತಿರೋದೇನೀಗ ಜ್ಞಾನವೇ ಭಕ್ತಿ ಅಂತ ಕರೀಲಿಲ್ಲ. ಜ್ಞಾನದ ಜ್ಞಾನ ಭಕ್ತಿ ಎಂಬುದೇನದು ಜ್ಞಾನದ ಮುಂದಿನ ಸ್ಟೇಜ್. ಸೊ ಜ್ಞಾನ ಎಂಬುದೇನೋ ಭಕ್ತಿಯ ಭಾಗ, ಭಕ್ತಿಯ ಭಾಗವಾದ್ದರಿಂದ ಜ್ಞಾನ ವೃದ್ಧಿ ಅಜರೂ ಯಾವುದಕ್ಕೆ ಕಾರಣ ಆಗುತ್ತೆ, ಭಕ್ತಿ ಕಾರಣ. ಆ ಥರ ಹೇಳ್ತಾರೆ ಜ್ಞಾನ ಎದಿಕೊಟ್ಟು ಭಕ್ತಿ ಅಂತ ಹೇಳಲಿಲ್ಲ. ಮತ್ತೆ ಆಗಿರೋ ಜ್ಞಾನಗಳಲ್ಲಿ ಜ್ಞಾನಗಳಲ್ಲಿ ಭಕ್ತರೇ ಆಗಬೇಕಾಗಿತ್ತು, ಆಗಿಲ್ಲ. ಅರ್ಥ ಆಯ್ತಾ ಈಗ, ಜ್ಞಾನಗಳಲ್ಲಿ ಭಕ್ತರಾಗಿಲ್ಲ ಆದ್ದರಿಂದ ಜ್ಞಾನನೇ ಭಕ್ತಿಯಲ್ಲ. ಆದರೆ ಭಕ್ತಿಯ ಭಾಗ ಜ್ಞಾನವಾದ್ದರಿಂದ ಸರಿಯಾದ ಜ್ಞಾನ ಭಕ್ತಿ ಕೊಡುತ್ತೆ. ಸರಿಯಾದ ಭಕ್ತಿಯಲ್ಲಿ ಜ್ಞಾನ ಇಲ್ಲ. ಮೂಢಭಕ್ತಿ ಎಂಬುದು ಎಂಥ ಪದ, ಅದು ರೌಂಡ್ ಸ್ಕ್ವೇರ್ ಇದೆ, ಸ್ಕ್ವೇರ್ ಇದೆ, ಹಾಗೆ ಆಲ್ಟರ್ನೇಟರ್ ಇಡೋರ್. ಮೂಢಭಕ್ತಿ ಅಂದರೆ ಭಕ್ತಿ ಅಲ್ಲ ಅಂತ ಅರ್ಥ. ಜ್ಞಾನಸ್ಯ ಭಕ್ತಿ ಭಾಗತ್ವ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮಹಾತ್ಮ ಜ್ಞಾನದಿಂದ ಕೂಡಿದ ಸ್ನೇಹವೇ ಭಕ್ತಿ, ಮಹಾತ್ಮ ಜ್ಞಾನದಿಂದ ಕೂಡಿದ ಸ್ನೇಹವೇ ಭಕ್ತಿ. ಸೊ ಭಕ್ತಿಯಲ್ಲಿ ಯಾವ ಸೇರ್ಕೊಂಡಾಗಾಯ್ತು, ಈಗ ಮಹಾತ್ಮನೇ ಸೇರ್ಕೊಂಡಿದೆ, ಅದಕ್ಕೆ ಭಕ್ತಿಯ ಭಾಗ ಅಂತಕ್ಕಂಥ. ಭಕ್ತಿಯ ಭಾಗ ಅದು. ಇವತ್ತು ಕಾರ್ ಕೊಟ್ಬಿಟ್ಟ ಇಂಜಿನೇ ಕೊಟ್ಟಿಲ್ಲ, ನೀವು ಕಾರ್ ಕೇಳಿದರೆ ಇಂಜಿನ್ ಕೊಡಲಿಲ್ಲ ಅಂತ ಕೇಳಿದರೆ ಇಂಜಿನ್ ಏನದು, ಕಾರಿನ ಭಾಗ ಅದು. ಇಂಜಿನ್ ಬಿಟ್ಟರೆ ಕಾರಿನ ಚಾನ್ಸಸ್ಸೇ ಇಲ್ಲ. ಆ ದೃಷ್ಟಿಯಿಂದ ಮತ್ತೆ ಹೇಳಬೇಕಾಗಿಲ್ಲ ಅದನ್ನು. ಅದು ಅಂದ್ರೆ ಸ್ಟೂಡೆಂಟ್ ಕಾರ್ ಕೊಡ್ತಾ ಇದ್ರೆ ಅವೆಲ್ಲ ಸೇರ್ಕೊಂಡೆ ಬ್ರೇಕ್ ಕೊಟ್ಟಿಲ್ಲ, ಕ್ಲಚ್ ಕೊಟ್ಟಿಲ್ಲ, ಇವೆಲ್ಲ ಕೊಟ್ಟರೆ ಏನಾಗ್ತದೆ ಅದಕ್ಕೆ, ಎಲ್ಲ ಸೇರಿ ಯೂನಿಟ್. ಆದ್ದರಿಂದ ಹೇಳಬೇಕಾದ್ರೆ ಏನಿರ್ತಾರೆ, ಬ್ರೇಕ್ ಬೇರೆ ಫೇಲ್ ಆದಾಗ ಒಂದು ಸಚಿವಕ್ಕೆ ಹೇಳ್ಬೋದು, ಸರಿ ಇದ್ದಾಗ ಏನರ್ಥ, ಎಲ್ಲವೂ ಇದೆ ಅಂತಾನೆ ಅರ್ಥ. ಜ್ಞಾನಸ್ಯೈವ ವಿಶೇಷೋ ಯತ್ ಭಕ್ತಿರಿತ್ಯಭಿಧೀಯತೆ. ಜ್ಞಾನದ ವಿಶೇಷವನ್ನು ಏನಂತ ಕರೀತಾರೆ, ಭಕ್ತಿ ಅಂತ ಕರೀತಾರೆ. ಹಿಂದೆ ಮುಂದೆ ನೋಡಬೇಕು, ಭಕ್ತಿಯ ಭಾಗ ಜ್ಞಾನ, ಜ್ಞಾನದ ವಿಶೇಷ ಭಕ್ತಿ. ಉದಾಹರಣೆಗೆ ಅನ್ನ ಮಾಡ್ತಿದ್ದಾರೆ ಈಗಾಗಲೇ, ಇದು ಅರ್ಜೆಂಟ್ ಬಡಿಸ್ಬೇಕು, ಇದು ಸ್ವಲ್ಪ ತಡಿ ಸ್ವಲ್ಪ ತಡಿ ಅಂತ ಹೇಳ್ತಾರೆ. ಯಾವ ಯಾವ ಲೆಕ್ಕಕ್ಕೆ ಬೇಕಾದ 99% ಬಂದೋಗ್ಬಿಟ್ಟಿದೆ, ಸ್ವಲ್ಪ ಬಾಕಿ ಇದೆ, ಹಾಗಾಗಿ ತಿನ್ನಕ್ಕೆ ಬರಲ್ಲ. ಸೊ ಅನ್ನದ ವಿಶೇಷ, ಅರ್ಥ ಆಯ್ತಾ ಈಗ? ವಿಶೇಷ ಅನ್ನ. ಅದು ಅದೇ ರೀತಿಯಲ್ಲಿ ಜ್ಞಾನದ ವಿಶೇಷ ಬಂದೇ ಭಕ್ತಿ, ಭಕ್ತಿ ಬರೋದ್ರೆ ಜ್ಞಾನದ ವಿಶೇಷ ಬಂದಿಲ್ಲ ಅಂತ ಅರ್ಥ. ಭಾರಿ ಪಾಂಡಿತ್ಯ ಬಂದುಬಿಟ್ಟಿದೆ, ಆ ಇನ್ನು ಸ್ವಲ್ಪ ಜ್ಞಾನ ಬಂದಿಲ್ಲ, ಭಕ್ತಿ ಬಂದಿಲ್ಲ ಏನರ್ಥ? ಅನ್ನ ಆಗಿಬಿಟ್ಟಿದೆ, ಭಕ್ತಿ ಬರೋದಿಲ್ಲ ಅಂದ್ರೆ ಆಗ ಲೆಕ್ಕ. ಊಟ ಮಾಡ ಎಲ್ಲ ಎಂತ ಇಕ್ಕಿ ಅದು ಎಲ್ಲ ಚೆನ್ನಿಬಿಡ್ತಾರೆ, ತಿನ್ನಕ್ಕಾಗದೆ ಸ್ವಲ್ಪ ಕಡಿಮೆ ಬಂದಿದ್ರು ಕೂಡ ಹುಡಿಗಿಡಿ ಭಾರಿ ರುಚಿ ಇದೆ ಅವನಿಗೆ ಪಾಪ. ಸೇರಿಸಿ ಕೆಲಸ ತಿನ್ನಲಿಕ್ಕೆ ಸಾಧ್ಯ ಆಗೋದಿಲ್ಲ ಫಸ್ಟ್. ಕಾರಣ ಏನು? ಅದು ಬರೀ ಅಕ್ಕಿಯೇನಲ್ಲ, ಅದು ಯಾವ ಸ್ಟೇಜಲ್ಲಿ ಉಳ್ಕೊಂಡಿದೆ? ಗಂಜಿ ಎಷ್ಟೋ ವಾಸಿ, ಗಂಜಿಗಿಂತ ಗಂಜಿ ತಿನ್ನಕ್ಕೂ ಬರುತ್ತೆ ಗಂಜಿ, ಒಂದು ಸ್ಟೇಜ್ ಅದು, ಅದಕ್ಕಿಂತ ಮುಂಚೆ ಒಂದು ಸ್ಟೇಜ್ ಇದೆ, ಅದು ತಿನ್ನಲಿಕ್ಕೆ ಬರೋದಿಲ್ಲ. ಹಂಜಕ್ಕಿ ಅಂತ ಕರೀತಾರೆ. ಜ್ಞಾನಸ್ಯೈವ ವಿಶೇಷೋಯತ್ ಭಕ್ತಿ ರೀತಿ ಅಭಿಧೀಯತೆ ಪರೋಕ್ಷತ್ವ ಅಪರೋಕ್ಷತ್ವೇ ವಿಶೇಷೋ ಜ್ಞಾನಗೌ ಯಥಾ ಸ್ನೇಹಯೋಗೋಪಿ ತತ್ವಶ್ಚಾತ್ ವಿಶೇಷೋ ಜ್ಞಾನಗೋ ಪರಃ. ಅದಕ್ಕೆ ಅನ್ನ ಪಕ್ವವಾಗೋದು ಅಂತ ಯಾಕೆ ಕರೀತಾರೋ, ಜ್ಞಾನ ಪಕ್ವವಾಗೋದು ಅಂತ ಕರೀತಾರೆ. ಅನ್ನ ಜ್ಞಾನಕ್ಕೆ ಸಂಬಂಧ ಇದೆ. ಸ್ವಲ್ಪ ಅನ್ನ ಪಕ್ವವಾಗ ಕಡಿಮೆ ಆದರೆ ಹೇಗೆ ಊಟ ಮಾಡಕ್ಕೆ ಬರೋದಿಲ್ವೋ, ಜ್ಞಾನ ಪಕ್ವವಾಗದವ್ರು ಏನಾಗೋದಿಲ್ಲ, ಅದು ಭಕ್ತಿ ಸ್ಟೇಜ್ ಅಲ್ಲಿ ರೀಚ್ ಆಗಿಲ್ಲ ಅಂತ ಅರ್ಥ. ಏನೋ ಅಭಿಜ್ಞಾನ ಬೇರೆ, ಅಭಿಜ್ಞಾನ ಅಲ್ಲ 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 ಅಲ್ಲ, ಅಭಿಜ್ಞಾನ ಶಬ್ದಕ್ಕೆ ಅರ್ಥ ಬೇರೆ ಇದೆ. ಟೆಕ್ನಿಕಲ್ ಮೀನಿಂಗ್ ಏನದು ಅಭಿಜ್ಞಾನ ಅಂದ್ರೆ ಏನೋ ಅಲ್ಲ, ಗುರುತು ಅಂತ ಅರ್ಥ. ಅಭಿಜ್ಞಾನ ಶಾಕುಂತಲ ಗುರುತು ಅಂತ ಅರ್ಥ. ಆದ್ರಿಂದ ಅದಕ್ಕೆ ಈ ಅರ್ಥ ಮಾಡಕ್ಕೆ ಬರೋದಿಲ್ಲ. ಕೆಲವು ಪದಗಳು ಸೇರ್ಕೊಂಡು ಆಹಾರ ಇದೆ, ಆಹಾರ ಸೇರಿಕೊಂಡು ದೊಡ್ಡ ಆಹಾರ ಅಂತ ಅರ್ಥ ಆಗೋದಿಲ್ಲ. ಆಹಾರ ಏನಾಗ್ಬಿಡುತ್ತೆ, ಫುಡ್ ಅಂತ ಆಗ್ಬಿಡುತ್ತೆ. ಮತ್ತೆ ವಿ ಆಹಾರ ವಿಹಾರ, ಹಾರ ಇದ್ರೂ ಕೂಡ ಹಾರ ಅಲ್ಲ, ವಿ ಸೇರಿಸಿ ಬೇರೆ ಆಗ್ಬಿಡುತ್ತೆ. ಮತ್ತೆ ಜ್ಞಾನಕ್ಕೆ ಅಭಿ ಸೇರಿಸಿದಷ್ಟು ಅರ್ಥ ಬೇರೆ ಬಂದ್ಬಿಡುತ್ತೆ. ವಿಜ್ಞಾನ ಶಬ್ದ ಹೇಳ್ಬೋದು, ವಿ ಶಬ್ದ ಇಂಟೆನ್ಸಿಫೈ ಮಾಡೋದ್ರಿಂದ ಹೇಳ್ಬೋದು, ಅಭಿ ಅನ್ನ ಶಬ್ದ ಬೇರೆ ಅರ್ಥ ಕೊಟ್ಬಿಡುತ್ತೆ. ಅದೇ ಪ್ರತಿ ಶಬ್ದ ಇನ್ನೂ ಬೇರೆ ಅರ್ಥ ಕೊಡ್ತದೆ. ಪ್ರತ್ಯಭಿಜ್ಞಾನ, ಜ್ಞಾನ ಅಭಿಜ್ಞಾನ ಪ್ರತ್ಯಭಿಜ್ಞಾನ, ಅದು ಇನ್ನೂ ಹೊಸ ಅರ್ಥ. ಅದು ಅದ್ಯಾವುದದು? ರೆಕಗ್ನಿಷನ್ ಅಂತ ಅರ್ಥ. ಅದು ಪ್ರತ್ಯಭಿ ಸ್ವಯಂ ದೇವದತ್ತ ಅನ್ನೋ ಜ್ಞಾನಕ್ಕಾದಂಗೆ ಕರೀತಾ. ಸ್ವಲ್ಪ ಯೋಚನೆ ಮಾಡ್ತಾ ಹೋದ್ರೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಪರೋಕ್ಷತ್ವ ಅಪರೋಕ್ಷತ್ವೇ ವಿಶೇಷವು ಜ್ಞಾನಗೌ ಯಥಾ ಸ್ನೇಹಯೋಗೋಪಿ ತದ್ವಚ್ಚಾತ್ ವಿಶೇಷೋ ಜ್ಞಾನಯೋ ಜ್ಞಾನಗೋ ಪರಹ. ದೃಷ್ಟಾಂತ ಕೊಡ್ತಾರೆ ಹೇಗೆ ಅಂದರೆ, ಪರೋಕ್ಷತ್ವ ಅಪರೋಕ್ಷತ್ವೇ ವಿಶೇಷವು ಜ್ಞಾನಗೌ ಯಥಾ, ಜ್ಞಾನದಲ್ಲಿ ವಿಶೇಷ, ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅಂತ ಹಾಗೆ ವಿಶೇಷನೋ, ಸ್ನೇಹಯೋಗೋಪಿ ತದ್ವಚ್ಚಾತ್ ವಿಶೇಷೋ ಜ್ಞಾನಗೋ ಪರ. ಸ್ನೇಹನೂ ಎರಡು ವಿಧ, ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಬರೋ ಭಕ್ತಿ ಬೇರೆ, ಅಪರೋಕ್ಷ ಜ್ಞಾನ ಬಂದಮೇಲೆ ಬರೋ ಭಕ್ತಿ ಬೇರೆ. ಅರ್ಥ ಆಯ್ತಾ? ಈಗ ಇಬ್ಬರೂ ಭಕ್ತಾರೆ, ಅಲ್ಲಿ ಅಪರೋಕ್ಷ ಜ್ಞಾನಿಗಳ ಭಕ್ತಿ ಯಾವ ಕ್ವಾಲಿಟಿ ಅದು? ಭಾರಿ ಒಳ್ಳೆ ಕ್ವಾಲಿಟಿ, ಅದಕ್ಕೆ ಭಕ್ತಿಗೆ ಗ್ಯಾರಂಟಿ ಮೋಸ ಕೊಡ್ತಕ್ಕಂಥದ್ದು. ಆದ್ದರಿಂದ ಅದು ವಿಶೇಷ ಇದೆ ಅಂತ ಹೇಳ್ತಾರೆ. ಜ್ಞಾನದಲ್ಲಿ ಹೇಗೆ ವಿಶೇಷನೋ, ಭಕ್ತಿಯಲ್ಲಿ ಹಾಗೆ ವಿಶೇಷ ಇದೆ. ಇತ್ಯಭಿಪ್ರಾಯತ ಪ್ರಾಯೋ ಜ್ಞಾನಮೇವ ವಿಮುಕ್ತಯೇ ವದಂತಿ ಶ್ರುತಯ ಸೋಯಂ ವಿಶೇಷೋ ಪಿಹ್ಯುದೀರ್ಯತೆ. ಇದೆಲ್ಲ ಇಟ್ಕೊಂಡೇನೆ ಇತ್ಯಭಿಪ್ರಾಯತ ಪ್ರಾಯ ಜ್ಞಾನಮೇವ ವಿಮುಕ್ತಯೇ ವದಂತಿ ಶ್ರುತಯ. ಈ ಅಭಿಪ್ರಾಯ ಇಟ್ಕೊಳ್ಳೋದಕ್ಕೋಸ್ಕರ ಜ್ಞಾನ ಬೇಕೇ ಬೇಕು ಅಂತ ಗೊತ್ತುಕೊಡೋದು. ಊಟ ಮಾಡಿ ಅಂತ ಅನ್ನನೇ ಇಲ್ಲ, ಏನು ಊಟ ಮಾಡ್ತಾನೆ? ಭಕ್ತಿ ಮಾಡಿ ಭಕ್ತಿ ಮಾಡಿ ಅಂತಾರೆ. ಜ್ಞಾನನೇ ಇಲ್ಲ, ಏನು ಭಕ್ತಿ ಮಾಡ್ತಾನೆ? ಇವತ್ತು ಆಗಿರೋದು ಅದೇನೆ, ಆರಾಧನೆ ಮಾಡಿದ್ದು ಮಾಡಿದ್ದೆ, ಮಾಡಿದ್ದು ಮಾಡಿದ್ದೇನೆ. ಆದರೆ ಊಟ ಮಾಡ್ಕೊಂಡು ಬರ್ತಾರೆ. ಯಾರು ಅಂತ ಕೇಳಿದ್ರೆ ಯಾರು ಬಂದಿರಿ ಅಂತ ಅವ್ರಿಗೆ ಕೇಳಿ, ಪಕ್ಕದವ್ರು ಕೇಳ್ತಾರೆ. ಅವ್ರು ಯಾರು ಅಂತಿದ್ರು ಅಂತ ಅವನು ಹೇಳ್ತಾನೆ ತನಗೆ. ಯಾರೋ ಇರ್ಬೋದು, ದೊಡ್ಡ ರೊಟ್ಟಿ ಬೇಕು ಹೋಗ್ಬಿಡ್ತಾರೆ ಮುಂದಕ್ಕೆ ಹೋಯ್ತು ಅಷ್ಟೇ. ಅದು ಎಷ್ಟು ಹೋಪ್ಲೆಸ್ ಕೇಸ್ ಅದು, ಅರ್ಥ ಆಯ್ತಾ? ಮತ್ತು ಊಟಕ್ಕೆ ಅಷ್ಟು ಜನ ಸೇರಿರ್ತಾರೆ, ಏನೇನು ಹರಟೆ ಹೊಡಿತಾ ಕೂತಿರ್ತಾರೆ, ಎಲ್ಲರೂ ಕೂಡ ಹರಟೆ ಹೊಡಿತಾ ಕೂತಿರ್ತಾರೆ. ಯಾರು ಆರಾಧನೆ ಅಂತ ಯೋಚನೆ ಮಾಡ್ತಿರೋದಿಲ್ಲ. ಆರಾಧನೆ ಅವರು ಯಾತಕ್ಕೆ ಆರಾಧನೆ, ಏನು ಮಾಡಿದ್ದಾರೆ ಅವರು, ಏನು ತಿಳುವಳಿಕೆ ಇರೋದಿಲ್ಲ. ಅದಕ್ಕೆ ಒತ್ಕೊಳ್ಳೋಕ್ಕೋಸ್ಕರ ಏನು ಹೇಳಿದ್ದಾರೆ, ಜ್ಞಾನಕ್ಕೆ ಸ್ಟ್ರೆಸ್ ಕೊಟ್ಟರು ಅಂತ ಹೇಳಿ. ಭಕ್ತಿಯ ಮುಂದೆ ಬಂದೇ ಬರೋದರಿಂದ ಪ್ರಾಯೋ ಜ್ಞಾನಮೇವ ಮುಕ್ತಯೇ ವದಂತಿ ಶ್ರುತಯ ಸೋಯಂ ವಿಶೇಷೋಪಿ ಹಿ ಉದೇರ್ಯತೆ. ಜೊತೆಗೆ ವಿಶೇಷವನ್ನು ಕೂಡ ಹೇಳ್ತಾರೆ, ಏನಂತ? ಭಕ್ತಿ ಬೇಕು ಅಂತ ಹೇಳ್ತಾರೆ. ಎರಡು ಕೂಡ ಇನ್ಸಪರಬಲ್ ಎಂಟಿಟೀಸ್ ಅವು. ಭಕ್ತಿರ್ ಜ್ಞಾನಮಿತಿ ಕ್ವಾಪಿ ನಹಿ ದ್ವೇಷಯುತಾದೃಶಿ ಪುರುಷಾರ್ಥಾಯ ಭವತಿ ಸರ್ವಶ್ರುತಿ ವಿರೋಧತಃ. ಕೆಲವೊಂದು ಭಕ್ತಿಯಿಂದ ಮೋಕ್ಷ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ ಅಂತ ಕೇಳಿದರೆ, ಜ್ಞಾನ ಇದ್ದರೂ ಕೂಡ ಭಕ್ತಿ ಬರದೆ ಹೋದರೆ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ ಭಕ್ತಿರ್ ಜ್ಞಾನಮಿತಿ ಕ್ವಾಪಿ ನಹಿ ದ್ವೇಷಯುತಾದೃಶಿ. ಅಪರೋಕ್ಷ ಜ್ಞಾನ ದುರ್ಯೋಧನೆಗಿದೆ, ಅರ್ಥ ಆಯ್ತಾ? ದ್ವಾರಕ್ಕೆ ನಾವು ಹೋಗಿದ್ರೆ ಕೃಷ್ಣನ ವಿಗ್ರಹ ನೋಡಿ ಬರ್ತೇವೆ. ದುರ್ಯೋಧನೆ ಏನು ನೋಡಿ ಬಂದ? ಕೃಷ್ಣನ್ ನೋಡಿದೆ, ಮಾತಾಡಿದೆ ಡೈರೆಕ್ಟ್ ಆಗಿ, ಪರ ಕೇಳಿದೆ, ಕೃಷ್ಣದಿಂದ ಸ್ಯಾಂಕ್ಷನ್ನು ಮಾಡಿಸ್ಕೊಂಡ. ಡೈರೆಕ್ಟ್ ಎಲ್ಲ ಡೈರೆಕ್ಟೇ, ಇಂಡೈರೆಕ್ಟ್ ಅಲ್ಲ. ಅದ್ರ ಒಳಗೆ ಏನಿದೆ? ದ್ವೇಷ ಇದೆ. ನಹಿ ದ್ವೇಷಯುತ ಧೃತಿ ಪುರುಷಾರ್ಥಾಯ ಭವತಿ. ದ್ವೇಷದಿಂದ ಕೂಡಿದ ಅಪರೋಕ್ಷ ಜ್ಞಾನ ಯಾವುದಕ್ಕೆ ಕಾರಣವಾಗೋದಿಲ್ಲ? ಪುರುಷಾರ್ಥಕ್ಕೆ ಕಾರಣವಾಗೋದಿಲ್ಲ. ಯಾತಕ್ಕೆ? ಸರ್ವಶ್ರುತಿ ವಿರೋಧತಃ. ದ್ವೇಷದಿಂದ ಮುಕ್ತಿ ಅನ್ನೋದನ್ನು ಯಾವ ಶ್ರುತಿಗಳು ಒಪ್ಪಿಲ್ಲ. ಭಕ್ತಿಯಿಂದ ಮುಕ್ತಿ, ಜ್ಞಾನದಿಂದ ಮುಕ್ತಿ ಅಂತ ಯಾವ ಶ್ರುತಿ ಹೇಳುತ್ತೋ ಅದಕ್ಕೇನರ್ಥ? ಜ್ಞಾನದಿಂದ ಬರತಕ್ಕಂಥ ಭಕ್ತಿಯಿಂದ ಮುಕ್ತಿ ಅಂತಲೇ ಹೊರತು, ಜ್ಞಾನದಿಂದ ಏನಾರು ಬರಲಿ ಜ್ಞಾನ ಬಂದರೆ ಸಾಕು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲೂ ಏನಿರಬೇಕು? ಭಕ್ತಿ ಇರಲೇಬೇಕು. ಯಾವುದಕ್ಕೆ ಹೌದು, ಕಣ್ಣಾರೆ ಕಂಡ್ರೆ ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನಕ್ಕೆ ಎರಡರ್ಥ, ಸರಿಯಾದ ಅಪರೋಕ್ಷ ಜ್ಞಾನಕ್ಕೆ ಏನರ್ಥ, ಬಿಂಬರೂಪಿ ಪರಮಾತ್ಮನ ದರ್ಶನ ಅಂತ ಅರ್ಥ. ಇನ್ನೊಂದು ಅಪರೋಕ್ಷ ಜ್ಞಾನ ಏನಂತ ಅರ್ಥ, ಕಣ್ಣಾರೆ ಕಾಣೋದು ಅಂತ ಅಷ್ಟೇ ಅರ್ಥ. ಅಂತ ಕಣ್ಣಾರೆ ಕಾಣೋದು ಅಷ್ಟೇ ಅರ್ಥದಲ್ಲಿ ಯಾರಿಗಾಗಿದೆ, ದುಷ್ಟರಿಗೆಲ್ಲ ಆಗಿಬಿಟ್ಟಿದೆ. ಬರೀ ದುರ್ಯೋಧನೆಗೆ ಆತ ಎರಡನೇ ಕಷ್ಟ, ಎರಡನೇ ಆಟ ಎರಡು ಯುದ್ಧ ಬೇರೆ ಮಾಡಿದರೆ ಎರಡನೇ ಕಷ್ಟ. ಅಂತ ಅಪರೋಕ್ಷ ಜ್ಞಾನ ಸಾಧನ ಅಲ್ಲ, ಅದನ್ನು ಹೇಳಬೇಕಾಗಿದೆ. ಸೊ ಅಪರೋಕ್ಷ ಜ್ಞಾನಕ್ಕೆ ಟೆಕ್ನಿಕಲಿ ಮೋಸ್ಟ್ ಟೆಕ್ನಿಕಲ್ ಮೀನಿಂಗ್ ಅಂದ್ರೇನು, ಬಿಂಬರೂಪಿ ಭಗವದ್ ದರ್ಶನ. ಆದರೆ ಆ ಬಿಂಬರೂಪನು ಹೊರಗಿನ ರೂಪನು ಒಂದೇ ಆಗಿಬಿಟ್ರೆ, ರಾಮರೂಪ ಬಿಂಬರೂಪ ಅವರಿಗೆ ರಾಮಾಯಣ ಕಾಲಕ್ಕೆ ಕೊಟ್ಟುಬಿಟ್ಟಿದ್ದಾರೆ. ರಾಮದೇವರು ನೋಡ್ತಾರೆ ಅಪರೋಕ್ಷ ಜ್ಞಾನ ಆಗೋಯ್ತು ಅವರು, ಈಗ ಎರಡು ಒಂದೇ ಆಗಿಬಿಟ್ಟಿರೋದ್ರಿಂದ ಅರ್ಥ ಆಯ್ತಾ. ಆದರೆ ಕೃಷ್ಣರೂಪ ಅಪರೋಕ್ಷ ಬಿಂಬರೂಪ ಆಗಿದ್ದರೆ ರಾಮದೇವರು ನೋಡಿದರೆ ಅಪರೋಕ್ಷ ಜ್ಞಾನ ಅಂತ ಕರೆಯೋದಿಲ್ಲ, ಅದೇನಾಗಬೇಕು ಅವರಿಗೆ ಮತ್ತೆ ಕೃಷ್ಣನ ನೋಡಲೇಬೇಕು. ರಾಮರೂಪ ನೋಡಿದ್ರೆ ವೇಸ್ಟ್ ಆಗೋದಿಲ್ಲ, ಬೇಗ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗುತ್ತೆ, ಅದು ಉಪಯೋಗ. ಆದರೆ ದೇವರು ಕಣ್ಣಾರೆ ಅಷ್ಟೇ ಕಂಡಿದ್ದಾರೆ, ಬಿಂಬರೂಪನಲ್ಲ, ಅದು ಯೋಗ್ಯನೇ ಅಲ್ಲ. ಅದು ಎಂಥ ಅಪರೋಕ್ಷ ಜ್ಞಾನ ಆದ ಕಣ್ಣಾರೆ ಕಂಡ ಅರ್ಥದಲ್ಲಿ ಅಷ್ಟೇ ಅಪರೋಕ್ಷ ಜ್ಞಾನ ಹೊರತು ಟೆಕ್ನಿಕಲ್ ಅಪರೋಕ್ಷ ಜ್ಞಾನ ಅಲ್ಲ. ಅದು ಆ ದೃಷ್ಟಿಯಲ್ಲಿ ಅದಕ್ಕೆ ಅಪರೋಕ್ಷ ಜ್ಞಾನ ಪದ ಉಪಯೋಗಿಸಲಿಲ್ಲ. ನಹಿ ದ್ವೇಷಯಿತ ದೃಶಿಯೇ ಅಷ್ಟೇ, ದ್ವೇಷದಿಂದ ಕೂಡಿದ ದರ್ಶನ ಯಾವುದಕ್ಕೆ ಕಾರಣ ಆಗೋದಿಲ್ಲ, ಪುರುಷಾರ್ಥಕ್ಕೆ ಕಾರಣ ಆಗೋದಿಲ್ಲ. ಈ ಮಾತು ನಮ್ಗೆ ಅರ್ಥ ಮಾಡಿಕೊಂಡ್ರೆ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಶ್ರೀನಿವಾಸ ದೇವರು ನೋಡಿದ್ರೆ ಏನಾಗಬೇಕಪ್ಪ ನಮಗೆ, ಶ್ರೀನಿವಾಸ ದೇವರು ನೋಡಿದ್ರೆ ಏನಾಗಬೇಕು ಆ್ಯಕ್ಚುಲಿ, ಅಪರೋಕ್ಷ ಜ್ಞಾನನೇ ಆಗಬೇಕು ಆ್ಯಕ್ಚುಲಿ, ಅದು ಮೋಕ್ಷನೇ ಆಗಬೇಕು. ಇಷ್ಟಾರ ಕ್ಯೂ ನಿಂತ ಆಜಿಕ್ಕೆ ಹಾಕಿದ್ರೆ ಮೋಕ್ಷಕ್ಕೆ ಕ್ಯೂ ನಿಂತಾಗಿಬಿಡುತ್ತೆ. ಯಾಕಾಗೋದಿಲ್ಲ ಅಂದರೆ ಏನಿಲ್ಲ ಅದರೊಳಗೆ, 99% ಜನಕ್ಕೆ ಏನು ಜ್ಞಾನ ಇಲ್ಲ, ಅದು ಯಾರು ಅಂತಲೇ ಗೊತ್ತಿಲ್ಲ. ಬಸಪ್ಪ ಶ್ರೀನಿವಾಸಕ್ಕೆ ದರ್ಶನ ಯಾತಕ್ಕೆ ಬಂದಿವೆ ಯಾರೋ ಅಂತ, ಕೆಲವರಂತೂ ಅಲ್ಲಿ ಹೋದ್ರೆ ಊಟ ಸಿಗ್ಬೋದು, ಕಂಟಿನ್ಯೂಯೇಷನ್ ಟಿಕೆಟ್ ಕೊಡ್ತಾರೆ, ಆ ಥರ ಲಿಂಕಿರೋ ಕೆಲವರು, ಪ್ರಸಾದಲ್ಲಿ ಲಿಂಕಿರೋ ಕೆಲವರು, ಪಾದ ನೋಡ್ತಾರೆ ನಾವು ನೋಡಿದ್ರೆ ಆಯ್ತು ಅಂತ ಕೆಲವರು, ಆ ಥರ ಶ್ರೀನಿವಾಸ ಅಂದರೆ ಯಾರೋ ಷಣ್ಮುಖ ಅಂತ ತಿಳ್ಕೊಂಡವ್ರು ಕೆಲವರು, ದೇವಿ ಅಂತ ತಿಳ್ಕೊಂಡವ್ರು ಕೆಲವರು, ಏನೋ ತಿಳ್ಕೊಂಡ್ಬಿಟ್ಟವ್ರೆ, ಅದು ಯಾರು ಉಪಯೋಗಿಲ್ಲ. ಶ್ರೀನಿವಾಸ ಸರ್ವೋತ್ತಮ ಅಂತೇಳಿ ಭವಿಷ್ಯತ್ ಪುರಾಣಾದಿಗಳಲ್ಲಿ ಬಂದಿರೋ ರೀತಿಯಲ್ಲಿ ತಿಳ್ಕೊಂಡ್ರೆ ಅವರಿಗೆ ಉಪಯೋಗ ಬರುತ್ತೆ ಹೊರತು ಬರೀ ಕಣ್ಣು ಮಾತ್ರಕ್ಕೆ ಆಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಕಣ್ಣು ಮಾತ್ರಕ್ಕೆ ದರ್ಶನ ಆಗೋದಕ್ಕೆ ಅಲ್ಲಿ ಹಾಗೆ ಉತ್ತರ ಇಲ್ಲೂ ಹಾಗೆ ಉತ್ತರ, ಗೊತ್ತಾಯ್ತಾ. ದುರ್ಯೋಧನಾದಿಗಳು ಕಂಡ್ರೆ ಹಾಗೆ ಸದ್ಗತಿ ಆಗಲಿಲ್ವೋ ಅದೇ ರೀತಿ ಸುಮ್ಮನೆ ಮೆಕ್ಯಾನಿಕಲಿ ಉಡುಪಿ ತಿರುಪತಿ ಬದರಿ ಎಲ್ಲಿ ಹೋದ್ರೂ ಕೂಡ ಏನರ್ಥ ಅದು, ರಮ ಏ ಬಹಿ ಕೇವಲ ಕೊನೆಗೆ ದುರ್ಯೋಧನ ಹೋಗಿ ಬಂದಕ್ಕೆ ಏನಾಯ್ತು, ದಾರಕ್ಕೆ ಹೋಗಿ ಬಂದ ಇಷ್ಟೊಂದು ಕಂಡು ಬಂದ, ಒಂದು ತಿಂಗಳಿಗೆ ವಂಶ ನಿರ್ವಂಶ ಆಗೋಯ್ತು, ಒಂದು ತಿಂಗಳಿಗೆ ಹೋಗೋದ್ರೂ ಸ್ವಲ್ಪ ಸಿರ್ಬೋದಾಗಿತ್ತು, ನೋಡಿದ್ದಕ್ಕೆ ಏನಾಯ್ತು ಅಲ್ಲ ನಾಚೆ ಆಗೋಯ್ತು. ಅದನ್ನು ಉಪಯೋಗ ಬರೋದಿಲ್ಲ ಹೇಳಿದ್ದೇನೆ. ಅಪರೋಕ್ಷ ಶಬ್ದಕ್ಕೆ ಏನು ಅರ್ಥ ಇದೆ ಹೇಳಿಲ್ಲ ಇಷ್ಟೊಂದು ಕೂಡ, ಇದು ಅಪರೋಕ್ಷ ಡೈರೆಕ್ಟ್ ಆಗಿ ಕಾಣುತ್ತೆ ಅಂತ ಅಷ್ಟೇ ಅರ್ಥ. ಪರೋಕ್ಷ ಅಂದ್ರೆ ಏನು, ಕಣ್ಣಿಗೆ ದೂರ ಇರೋದು, ಅವು ಕಣ್ಣಿಗೆ ಹತ್ತಿರ ಅಷ್ಟೇ ಅರ್ಥ. ಆ ಅರ್ಥದಲ್ಲಿ ಅದು ಭಕ್ತಿ ಇದ್ದಾಗ ಮಾತ್ರ ಸರಿನೇ ಹೊರತು ಇಲ್ಲದ ಹೋದ್ರೆ ಅಲ್ಲ. ಏನ ದುರ್ಯೋಧನ ಕಣ್ಣಿಲ್ಲ ಇವತ್ತ ಮತ್ತೆ ಮತ್ತೆ ಹೇಳಿ, ಅದಕ್ಕೆ ಉಪಯೋಗಿಸಿದ ದರ್ಶನ ಅಂತ ಪದವಿ ಉಪಯೋಗಿಸಿದ ಹೇಳಿಲ್ಲ ಈಗ ದರ್ಶನ ಅಂತ. ದರ್ಶನ ಅನ್ನೋದು ಶ್ರೀನಿವಾಸರು ಕಣ್ಣಾರೆ ಕಂಡೆ ಅಂತ ಹೇಳೋದಿಲ್ಲ, ಕಣ್ಣಾರೆ ಕಂಡೆ ಆ ಅರ್ಥದಲ್ಲಿ. ಅಪರೋಕ್ಷ ಜ್ಞಾನ ಟೆಕ್ನಿಕಲ್ ಬೇರೆ, ಬರೀ ಡಿಕ್ಷನರಿ ಬೇರೆ. ಟೆಕ್ನಿಕಲ್ ಅಂದ್ರೆ ಬಿಂಬರೂಪ ದರ್ಶನ, ಅಪರೋಕ್ಷ ಜ್ಞಾನ. ದುರ್ಯೋಧನ ಕಂಡ ದೇವರನ್ನ ಸಾಕ್ಷಾತ್ ಅಂತ ಕೇಳಿದ್ರೆ ಆ ಕೇಸ್ ಕೇಳ್ತಾರೆ. ನಹಿ ದ್ವೇಷಯಿತ ದೃಶಿ ಪುರುಷಾರ್ಥಾಯ ಭವತಿ ಸರ್ವಶ್ರುತಿ ವಿರೋಧತಃ. ಎಲ್ಲಾ ಶ್ರುತಿಗಳಲ್ಲೂ ಕೂಡ ದ್ವೇಷ ಒಂದಿತ್ತು ಅಂದ್ರೆ ಕಣ್ಣಾರೆ ಕಂಡಿದ್ರೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಚೇತನಶ್ಚ ಸ್ವಯಂ ಭೋಗ್ಯಂ ಸಂಸಾರೋ ಮುಕ್ತಿರೇವ ಚ ಸಂಸಾರ ತ್ರಿವಿಧ ತತ್ರ ಸ್ವರ್ಗೋ ಮಧ್ಯಮಃ ತಥಾ ಮುಕ್ತಿಶ್ಚ ದ್ವಿವಿಧ ತತ್ರ ಸುಖಂ ನಿತ್ಯಂ ತಥಾ ವರಂ ನಿತ್ಯ ದುಃಖಮಿತಿ ಜ್ಞೇಯಂ ಸಾಧನಂ ಸಂಸ್ಕೃತಾವಪಿ. ಹಾಗಿದ್ರೆ ಕೆಲಕಡೆ ಏನು ಹೇಳಿದ್ದಾರೆ, ಮುಕ್ತಿ ಆಗುತ್ತೆ ಅಂತ ಹೇಳಿದ್ದಾರೋ ಇಲ್ವೋ, ದ್ವೇಷದಿಂದ ಮುಕ್ತಿ ಆಗುತ್ತೆ ಅಂತ ಹೇಳಿಲ್ಲ ಭಾಗವತದೊಳಗೆ, ದ್ವೇಷಾಚ್ಚೇಜ್ಜಾದೇವರೂಪ ಅಂತ ಹೇಳಿ ಹೌದು ಹೇಳಿದ್ದಾರೆ. ಅದಕ್ಕೆ ಅರ್ಥ ಮಾಡಿಕೊಟ್ಟೆ ಅಂತ ಹೇಳ್ತಾರೆ. ಚೇತನಸ್ಯ ದ್ವಯಂ ಭೋಗ್ಯಂ ಸಂಸಾರೋ ಮುಕ್ತಿ ರೇವಜ, ಚೇತನಿಗೆ ಎರಡು ಗುರಿ ಎರಡು ಇಲ್ಲ, ಸಂಸಾರ ಇಲ್ಲ ಮುಕ್ತಿ. ಸಂಸಾರ ತ್ರಿವಿಧತ್ತತ್ರ, ಸಂಸಾರ ಅಂಬುದು ಮೂರು ವಿಧ, ಸ್ವರ್ಗೋ ಮಧ್ಯಂ ಅಧಸ್ತಥ ತ್ರಿಧಿವ ನಿಲಯ ಭೂಗೋಚರಾನ್, ಸ್ವರ್ಗ ಮಧ್ಯ ಅಂದರೆ ಭೂಲೋಕ, ಅಧಾತ ನರಕ. ಮುಕ್ತಿಶ್ಚ ದ್ವಿಧ ತತ್ರ, ಆದ್ದರಿಂದ ಮುಕ್ತಿ ಎರಡು ವಿಧ. ತತ್ರ ಸುಖಂ ನಿತ್ಯಂ ತಥಾಪರಂ, ನಿತ್ಯ ಸುಖ ಹೊಂದ ಜಾಗಕ್ಕೂ ಮುಕ್ತಿ ಅಂತ ಕರೀತಾರೆ, ನಿತ್ಯ ದುಃಖ ಹೊಂದ ಜಾಗಕ್ಕೂ ಮುಕ್ತಿ ಅಂತ ಕರೀತಾರೆ. ದ್ವೇಷದಿಂದ ಮುಕ್ತಿ ಅಂತ ಎಲ್ಲೆಲ್ಲಿ ಹೇಳಿದ್ದಾರೋ ಎಂಥ ಮುಕ್ತಿ ಅಂತ ತಿಳ್ಕೊಬೇಕು, ಅದಕ್ಕೆ ನಿತ್ಯ ದುಃಖರೂಪವಾದ ಮುಕ್ತಿ ಅಂತ ತಿಳ್ಕೊಳ್ಬೇಕು. ಮಂಥರೆ ಕೇಳಿದ್ದಕ್ಕೆ ಏನು ಹೇಳಿದ್ರು, ನಾವು ಮುಕ್ತಿ ಆಗಬೇಕು ಸ್ವಗತಿ ಆಗಬೇಕು ಅಂತ ಕೇಳಿದ್ರೆ ಆಯಿತು, ಭೂತ್ವಾ ದಾಸಿ ವಿರುಂಪ ರಾಮಾಭಿಷೇಕಂ, ರಾಮದೇವ ಪಟ್ಟಾಭಿಷೇಕ ಕೆಡಿಸಿಕೊಡು ನಿನ್ನ ಮುಕ್ತಿ ಆಗುತ್ತೆ ಅಂತ ಹೇಳಿ ಸ್ವಗತಿ ಆಗುತ್ತೆ ಅಂದರು. ಅವ್ರು ಕೆಡಿಸಿದ್ರು ಸ್ವಗತಿ ಆಯ್ತು, ಅವ್ರ ಸ್ವಗತಿ ಏನೋ ತಮಸ್ಸು ತಮಸ್ ಆಯ್ತು. ಸೊ ಸ್ವಗತಿ ಅನ್ನೋ ಪದ ಹೇಗೋ ಇದು ಹಾಗೇನೆ. ನಿತ್ಯ ದುಃಖ ವಿಧಿ ಜ್ಞೇಯಂ ಸಾಧನಂ ಸಂಸ್ಕೃತ ಆಗುತ್ತೆ, ನಿತ್ಯ ದುಃಖದ ಸಂಸಾರದಲ್ಲೂ ಕೂಡ ಅದು ಸಾಧನವಾಗಿಯೇ ಇರುತ್ತೆ. காமியம் கர்ம நிஷித்தஞ்ச அஜ்ஞானமிதி நிச்சய தேஷோ முக்திச்ச முக்தபக்திச்ச முக்தௌ முக்தித்வய விதாயகம். காமியம் கர்ம நிஷித்தஞ்ச அஜ்ஞானம் மிதி நிச்சய, அதுக்கெல்ல ஏது சாதனா? ಈ ಕೆಟ್ಟ ಮುಕ್ತಿಗೆ ಅಂದ್ರೆ ಕಾಮ್ಯ ಕರ್ಮ ಮಾಡೋದು ಮೊದಲನೇದು, ನಿಷಿದ್ಧ ಕರ್ಮ ಮಾಡೋದು ಎರಡನೇದು, ಅಜ್ಞಾನಪೂರ್ವಕ ಮಾಡೋದು ಮೂರನೇದು. ಇವೆಲ್ಲ ಯಾವುದಕ್ಕೆ ಕಾರಣ ಆಗತ್ತೆ? ನಿತ್ಯ ದುಃಖಕ್ಕೆ ಕಾರಣ. ಇದು ದ್ವೇಷೋ ಭಕ್ತಿಶ್ಚ ಮುಕ್ತವತು ಮುಕ್ತಿದ್ವಯ ವಿಧಾಯಕಂ. ಹೀಗೆ ಭಕ್ತಿ ಎನ್ನುವುದು, ಮುಕ್ತಿ ಎಂಬುದು ಎರಡು ಸಾಧನೆಗಳು. ಮುಕ್ತಿ ಎರಡು ವಿಧ ಇರೋದ್ರಿಂದ ಸಾಧನೆ ಎರಡು ವಿಧ. ಸುಖರೂಪವಾದ ಮುಕ್ತಿ ಒಂದು, ದುಃಖರೂಪವಾದ ಮುಕ್ತಿ ಒಂದು. ಅದೇ ರೀತಿಯಲ್ಲಿ ದ್ವೇಷರೂಪವಾದ ಸಾಧನ ಒಂದು, ಭಕ್ತಿ ರೂಪವಾದ ಸಾಧನ ಒಂದು. ಬರೀ ಮುಕ್ತರಾಗ್ತಾರೆ ಅಂತ ಕೇಳಿದರೆ ದ್ವೇಷದಿಂದ ಅಂತ ಪದ ಇಟ್ಕೊಂಡ್ರೆ ಆ ಮುಕ್ತಿ ಅಂತ ತಿಳ್ಕೋಬೇಕು, ಭಕ್ತಿಯಿಂದ ಅಂತ ಕೇಳಿದರೆ ಈ ಮುಕ್ತಿ ಅಂತ ತಿಳ್ಕೋಬೇಕು. ಥೆರ್ಫೋರ್ ಶ್ರುತಿಗಳಲ್ಲಿ ಆ ಮಾತು ಹೇಳಿದ್ರೆ ಸರಿಯಾಗಿರುತ್ತೆ. ಇದು ಹೊಸ ರೀತಿ ಅರ್ಥ ಇದೆ. ಮುಕ್ತಿ ಆಗುತ್ತೆ ಬಂದ ಪದ ಒಪ್ಕೊಂಡ್ಬಿಟ್ರೆ ಅದನ್ನು ಆ ವ್ಯಾಖ್ಯಾನ ಬೇಕೇ ಇಲ್ಲ. ಮುಕ್ತಿ ಎರಡು ವಿಧ ಆದರೂ ಅಂತ ಮುಕ್ತಿ ಆಗುತ್ತೆ ಬಿಡ, ಯೋಚನೆ ಇಲ್ಲ ಅಂತ ಹೇಳಿದ್ರೆ ಕೋರ್ಸ್ ಮುಗಿತು ಅಷ್ಟೇ, ಪಾಸ್ ಆಫ್ ಎಲ್ಲ ಹೇಳಲಿಲ್ಲ. ಕೋರ್ಸ್ ಮುಗಿದು ಟಿ ಸಿನೂ ಕೊಟ್ಟು ಕಳಿಸಿದ್ರು, ಫೇಲಾದವರು ಟಿ ಸಿ ಕೊಡ್ತಾರೆ, ಪಾಸ್ ಆದವರು ಟಿ ಸಿ ಕೊಡ್ತಾರೆ. ಆದ್ದರಿಂದ ಟಿ ಸಿ ತೊಗೊಳ್ಳೋ ದೊಡ್ಡ ವಿಚಾರ ಅಲ್ಲ. ಇದಕ್ಕೆ ನಿಂಬಿಟ್ಟು ಮಧ್ಯದಲ್ಲೇ ಬೇಕಾದ್ರೂ ಕೊಡ್ತಾರೆ, ಮತ್ತು ಬೇರೆ ಕಾಲೇಜಿಗೆ ಹೋಗೋದಾದ್ರೆ ಡಿಸ್ಕಂಟಿನ್ಯೂ ಮಾಡಿದ್ರೆ ಮಧ್ಯ ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಬಟ್ ಪಾಸ್ ಆಗಿ ಟಿ ಸಿ ತೊಗೊಳ್ಳೋದು ಬೇರೆ, ಸುಮ್ಮನೆ ಟಿ ಸಿ ತೊಗೊಳ್ಳೋದು ಬೇರೆ. ಇತಿ ಪೈಂಗಿ ಶ್ರುತೇರ್ ದ್ವೇಷೋ ನೈವ ಸನ್ಮುಕ್ತಿ ಕಾರಣ. ಈ ರೀತಿ ಪೈಂಗಿ ಶ್ರುತಿ ಇರೋದ್ರಿಂದ ದ್ವೇಷ ಎದ್ದು ಕೂಡ ಸನ್ಮುಕ್ತಿಗೆ ಕಾರಣ ಅಲ್ಲ. ಸೊ ಮುಕ್ತಿ ಬಗ್ಗೆ ಕ್ಲಿಯರ್ ಆಗಿ ಹೇಳಿದಾಗಾಯ್ತು, ಸನ್ಮುಕ್ತಿ ಅಸನ್ಮುಕ್ತಿ ಅಂತ ಎರಡು ಇದೆ. ದ್ವೇಷದಿಂದ ಮುಕ್ತಿ ಅಂತ ಎಲ್ಲರೂ ಹೇಳಿದರೆ ಅಸನ್ಮುಕ್ತಿ ಅಂತ ಅರ್ಥ ಮಾಡಬೇಕು, ಭಕ್ತಿಯಿಂದ ಮುಕ್ತಿ ಅಂತ ಹೇಳಿದರೆ ಸನ್ಮುಕ್ತಿ ಅಂತ ಅರ್ಥ. ಅಸನ್ಮುಕ್ತಿ ಕಾರಣಂಚ ಮುಕ್ತೋ ವಿತ್ಯತ್ರ ಕೇಶವ. ದೇಶೋ ನೈವ ಸನ್ಮುಕ್ತಿ ಕಾರಣಂ ಅಸನ್ಮುಕ್ತೇ ಕಾರಣಂಚ. ಅಸನ್ಮುಕ್ತಿಗೆ ಕಾರಣ ಹೌದು, ಇತ್ಯತ್ರ ಕೇಶವ. ಇದು ಪಂಗಿಸೃತಿಯ ವಾಕ್ಯ ಅಂತ ಹೇಳಿದ್ರು, ಹಿಂದಿನ ವಾಕ್ಯಗಳೆಲ್ಲ ಪಂಗಿಸೃತಿಯ ವಾಕ್ಯಗಳು. ಮುಕ್ತಿ ಶಬ್ದೋ ಇದೋ ಮೋಕ್ಷಂ ಸ್ವಭಕ್ತಾನಾಂ ಕರೋತಿ ಯತ್ ದ್ವೇಷತೋ ವಿಮುಕ್ತಿ ಚೇತ್ ಮಹಾತಾತ್ಪರ್ಯ ರೋಧನಂ. ಹೀಗಿದೆ ಈ ಮೋಕ್ಷಂ ಸ್ವಭಕ್ತಾನಾಂ ಕರೋತಿ ಯತ್. ಪಾಪ ಭಕ್ತ ಮಾಡ್ತಾ ಭಕ್ತಿ ಮಾಡ್ತಕ್ಕಂಥ ತನ್ನ ಭಕ್ತರಿಗೆ ಮುಕ್ತಿ ಕೊಡ್ತಕ್ಕಂಥ ಪರಮಾತ್ಮ ದ್ವೇಷತೋಪಿ ವಿಮುಕ್ತಿಶ್ಚೇತ್ ದ್ವೇಷದಿಂದ ಮುಕ್ತಿ ಕೊಡ್ತಾನೆ ಅಂತ ಹೇಳೋದಾದರೆ ಮಹಾತಾತ್ಪರ್ಯ ರೋಧನಂ. ಯಾವುದಕ್ಕೆ ಗಟ್ಟಿಯಾಗುತ್ತೆ? ಅದರಿಂದ ಶಾಸ್ತ್ರಗಳ ಮಹಾತಾತ್ಪರ್ಯಕ್ಕೆ ವಿರೋಧ ಬರುತ್ತೆ ಅಂತ ಹೇಳಿ. ಮಹಾತಾತ್ಪರ್ಯ ಏನು ಅಂದರೆ ಭಕ್ತ್ಯಾ ಪ್ರಸನ್ನತೋ ದೇವಾ ಮುಕ್ತಿರಿತ್ತೇವ ತದ್ಗುಣಾನ್ ವದಂತಿ ಸತಯ ಸರ್ವಾಹ ಪುರಾಣಾನ್ಯಾಗಮಾಪಿ. ಎಲ್ಲ ಮಹಾತಾತ್ಪರ್ಯ ಶಾಸ್ತ್ರ ಏನಂತ ಬಂದಿದೆ ಅಂದರೆ ಭಕ್ತ್ಯಾ ಪ್ರಸನ್ನತಃ ದೇವಾನ್ ದೇವಾತ್ ಮುಕ್ತಿರಿತ್ತೇವ ತದ್ಗುಣ. ಭಕ್ತಿಯಿಂದ ಪ್ರಸನ್ನನಾಗಿರ್ತಕ್ಕಂಥ ದೇವನಾರಾಯಣನೇ ಮುಕ್ತಿ ಕೊಡ್ತಾನೆ ಅಂತ ಹೇಳಿಬಿಟ್ಟು ಆ ಭಕ್ತಿ ಬರಬೇಕಾದ್ರೆ ಏನು ಮಾಡಬೇಕಾಗ? ತದ್ಗುಣಾನ್ ವದಂತಿ ಹೃತಯ. ಬಹಳ ಸಿಂಪಲ್ ಅದು. ದೇವರು ಮುಕ್ತಿ ಕೊಡ್ತಾನೆ, ಯಾವಾಗ ಕೊಡ್ತಾನೆ? ಪ್ರಸನ್ನ ಆದಾಗ ಕೊಡ್ತಾನೆ. ಪ್ರಸನ್ನ ಯಾವಾಗತ್ತಾನೆ? ಭಕ್ತಿ ಮಾಡಿದಾಗ ಆಗ್ತಾನೆ. ಭಕ್ತಿ ಯಾವಾಗ ಬರುತ್ತೆ? ಗುಣ ತಿಳ್ಕೊಂಡ್ರೆ ಬರುತ್ತೆ, ಗುಣಜ್ಞಾನ ಇದ್ದಾಗ ಬರುತ್ತೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಏನು ವರ್ಣನೆ ಮಾಡ್ತಾರೆ? ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡ್ತಾರೆ. ನಾರಾಯಣಂ ಗುಣ ಸರ್ವೇ ಉದಯಣಂ ದೋಷವರ್ಜಿತ ನಾರಾಯಣಾಯ ಪರಿಪೂರ್ಣ ಗುಣಾನುಣವಾಯ. ಈ ರೀತಿ ಯಾವುದಕ್ಕೆ ವರ್ಣನೆ ಮಾಡ್ತಾರೆ ಅಂದರೆ ಗುಣಗಳನ್ನು ಕೇಳಿ 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 ಭಕ್ತಿ ಬರುತ್ತೆ. ಯಾರೋ ಭಾರಿ ದ್ವೇಷ ಮಾಡ್ತಿದ್ರು, ಯಾತಕ್ಕೆ ಅಂತ ಕೇಳಿದರು, ಹೀಗೆ ಅಂತ ಹೇಳಿದರು, ತಪ್ಪು ತಿಳ್ಕೊಂಡಿದ್ದೀರಿ, ಹಾಗೆ ಮಾಡೇ ಇಲ್ಲ ಅಂತೇಳಿದ್ರು. ಹೌದಾ ಅಂತ ಕೇಳಿದರು. ಅಷ್ಟೇ ಅಲ್ಲ, ನಿಮ್ಮ ಬಗ್ಗೆ ಎಷ್ಟು ಒಳ್ಳೆಯ ಅಭಿಪ್ರಾಯ ಇದೆ ಎಲ್ಲ ಹೇಳಿ ಶುರು ಮಾಡಿದರು. ಆಶ್ಚರ್ಯ ಆಯಿತು. ತಕ್ಷಣ ಏನು ಮಾಡಿಬಿಡ್ತಾರೆ? ಗಂಟೆ ಕಾರಣ ಏನು ಮಾಡ್ತಿದ್ದ? ಹುಚ್ಚಾಬ ಕಾರಣ ಹುಚ್ಚಾವ್ ದ್ವೇಷ ಮಾಡ್ತಿದ್ರು. ಅದರ ದೇವರು ತಪಸ್ ಮಾಡಿದರು, ಮೋಕ್ಷ ಬೇಕು ಅಂದರು, ಮೋಕ್ಷ ಕೊಡೋದು ನಾನಲ್ಲ ವಿಷ್ಣು ಅಂತ ಹೇಳಿದರು. ತಕ್ಷಣ ಏನಾಯ್ತು ಅವರಿಗೆ? ಸಡನ್ ಚೇಂಜ್ ಆಯ್ತು. ಯಾಕೆ? ದೇವರಲ್ಲಿ ಏನು ಕಂಡ್ರು? ಅವರು ಗುಣ ಕಂಡ್ರು. ಎಂಥ ಗುಣ ಕಂಡ್ರು? ಮುಕ್ತಿ ದಾತೃತ್ವ ಎಂಬ ಗುಣ ಕಂಡ್ರು. ತಕ್ಷಣ ಏನು ಮಾಡಿದರು? ತಮ್ಮ ಇದು ಚೇಂಜ್ ಮಾಡ್ಕೊಂಡ್ರು. ಅರ್ಥ ಆಯ್ತಾ? ಸೊ ಗುಣ ಜ್ಞಾನ ಇಲ್ಲದ ಹೋದ ಕಾಲಕ್ಕೆ ನಮ್ಗೆ ದ್ವೇಷ ಬಂದಿತ್ತು, ಗುಣಜ್ಞಾನ ಬಂದ ಕಾಲಕ್ಕೆ ಏನಾಯಿತು? ಭಕ್ತಿ ಬಂತು. ಆದ್ದರಿಂದಲೇ ಶಾಸ್ತ್ರಗಳಲ್ಲಿ ಪರಮಾತ್ಮನ ಗುಣಗಳ ವರ್ಣನೆ ಯಾತಕ್ಕೆ ಮಾಡ್ತಾರೆ ಅಂದರೆ ಭಕ್ತ್ಯರ್ಥಂ ಅಂತ. ವಿಷ್ಣು ಭಕ್ತಿ ವಿಧಾನಾರ್ಥಂ ಸರ್ವಂ ಶಾಸ್ತ್ರಂ ಪ್ರವರ್ತತೆ ಅಂತ ವೈಂಗಿಸೃತೇನೆ ಆಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಕೋಟ್ ಮಾಡಿದ್ದಾರೆ. ಭಕ್ತ್ಯಾ ಪ್ರಸನ್ನತೋ ದೇವಾತ್ ಮುಕ್ತಿರಿತ್ತೇವ ತದ್ಗುಣಾನ್ ವದಂತಿ ಹೃದಯ ಸರ್ವಾಹ ಪುರಾಣಾನಿ ಆಗಮಾಪಿ. ಶ್ರುತಿಗಳು, ಪುರಾಣಗಳು, ಆಗಮಗಳು ಎಲ್ಲವೂ ಕೂಡ ಪರಮಾತ್ಮನ ಗುಣಗಳನ್ನೇ ವರ್ಣನೆ ಮಾಡೋದಕ್ಕೆ ಏನು ಕಾರಣ ಅಂದರೆ ಗುಣಗಳ ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದಾಗಿನೇ ಪರಮಾತ್ಮನ ಪ್ರಸನ್ನತೆ, ಪ್ರಸನ್ನತೆಯಿಂದಾಗಿ ಮೋಕ್ಷ. ಅದಕ್ಕೆಲ್ಲರೂ ಗುಣಗಳನ್ನೇ ಮಾಡ್ತಾ ಇದ್ದಾರೆ. ಆದ್ದರಿಂದ ದೋಷಪರ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾಯ್ತು? ಅಲ್ಲಿಗೆ ದ್ವೇಷ ಬರೋದ್ರಿಂದ ದೇವರಲ್ಲಿ ಮುಕ್ತಿಯಾದ ಚಾನ್ಸಸ್ ತಪ್ಪಬಹುದು. ಯದಿ ದ್ವೇಷೇಣ ಮುಕ್ತಿ ಸ್ಯಾತ್ ವಕ್ತವ್ಯೋ ದೋಷ ಸಂಚಯ ಸ್ಪರ್ತವ್ಯೋ ಭಗವಾನ್ ನಿತ್ಯಂ ಇತ್ಯರ್ಥೇನೈವ ಹಿ ಕ್ವಚಿತ್ ದ್ವೇಷಾದಿವಗುಣಾನಾಹ ಪುರಾಣೇ ಕೃದ್ಧ ವಾಕ್ಯವತ್. ಯಥಾಕೃದ್ಧ ಪಿತಾ ಪುತ್ರಂ ಪರೇತ್ಯಾಕ್ಷೇಪ ಪೂರ್ವಕಂ ಲೋಕ್ತಶ್ಚಾನ್ಯಶ್ಚ ಕೃಷ್ಯರ್ಥಂ ವದಂತೇವಂ ಪುರಾಣಕಂ ವಾಕ್ಯಂ ಶ್ರುತಿ ವಿರೋಧೇನ ಸ್ವವಿರೋಧೇನ ಚಾಂಜಸಾ ಇದು ದ್ವೇಷೇಣ ಮುಕ್ತಿ ಸ್ಯಾತ್ ವಕ್ತವ್ಯೋ ದೋಷ ಸಂಚಯ. ಪರಮಾತ್ಮನಲ್ಲಿ ದ್ವೇಷ ಮಾಡಿದ್ರೆ ಮುಕ್ತಿ ಆಗತ್ತೆ ಅಂತಿದ್ದಿದ್ರೆ ಶಾಸ್ತ್ರಗಳೆಲ್ಲ ಏನ್ ಹೇಳಬೇಕಾಗಿತ್ತು ದೇವರ ಬಗ್ಗೆ? ಬರೀ ದೋಷ ಹೇಳ್ತಾ ಕೊಡ್ಬೇಕಾಗಿ, ದೋಷ ಹೇಳಿ 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 ಭಾರಿ ದ್ವೇಷ ಹುಟ್ಟಿಸ್ಬಿಟ್ಟು ಮುಕ್ತಿ ಕಳಿಸ್ಬೇಕಾಗಿ. ಅದು ಗುರುಗಳ ಹೇಳಬೇಕಾಗಿತ್ತು. ಎಷ್ಟು ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಅರ್ಥ ಆಯ್ತಾ? ಪರಮಾತ್ಮನ ಗುಣಗಳನ್ನು ಶಾಸ್ತ್ರ ಹೇಳೋದಕ್ಕೆ ಕಾರಣ ಭಕ್ತಿ ಹುಟ್ಟಿಸೋದಕ್ಕೆ ಹೊರತು ಬೇರೆ ಕಾರಣದಿಂದ ಅಲ್ಲ. ನೀವು ದ್ವೇಷದಿಂದ ಮುಕ್ತಿ ಅಂತಾಗಿದ್ರೆ ದ್ವೇಷ ಬರಲಿಕ್ಕೆ ಏನು ಬಹಳ ಪ್ರೀತಿ ಇತ್ತು. ನೀವು ಗೊತ್ತಿಲ್ಲರಿ, ಬನ್ನಿ ಏನು ಮಾಡಿದ್ರು ಗೊತ್ತಾ, ನಿನ್ನೇನು ಶುರು ಮಾಡಿದ್ರು ನಿಮ್ಮ ಬಗ್ಗೆ ಸಾಕಷ್ಟು ದ್ವೇಷ ಶುರುವಾಯಿತು. ಅರ್ಥ ಆಯ್ತಾ? ಸೊ ದ್ವೇಷ ಬರೋದು ಯಾವಾಗ? ದೋಷ ಕಂಡಾಗ. ಅದೇಪೋ ದೋಷ ದೇವರ ಬಗ್ಗೆ ಭಾರಿ ದ್ವೇಷ ಬರೋದ್ರೆ ಏನು ಮಾಡಬೇಕು? ದೋಷ ಸಂಚಯನೇ ಹೇಳಬೇಕು. ಸಂಚಯ ಅಂದ್ರೇನು? ಗ್ರೂಪ್, ದೋಷಗಳ ಗುಂಪನ್ನೇ ಹೇಳಬೇಕಾಗಿತ್ತು. ಅದು ಬಿಟ್ಟು ಹೇಳ್ತಿರೋದೇನು? ಗುಣ ಸಂಚಯ ಹೇಳ್ತಾರೆ, ದೋಷಾಭಾವ ಹೇಳ್ತಾರೆ. ದೇವರಲ್ಲಿ ನಮ್ಗೆ ಏನು ಹೋಗ್ಬೇಕು? ಆ್ಯಕ್ಚುಲಿ ದ್ವೇಷ ಹೋಗಬೇಕು. ಅದಕ್ಕೆ ಏನು ಮಾಡ್ತಾರೆ? ದ್ವೇಷ ಹೋಗ್ಬೇಕಾದ್ರೆ ಏನು ಮಾಡಬೇಕು? ದೋಷ ಇಲ್ಲ ಅಂತ ಗೊತ್ತಾಗಬೇಕು. ಭಕ್ತಿ ಬರೋಕಾರ ಏನು ಮಾಡಬೇಕು? ಗುಣ ಇದೆ ಅಂತ ಗೊತ್ತಾಗಬೇಕು. ಡಿಫರೆನ್ಸ್ ಗೊತ್ತಾಯ್ತಾ? ದೋಷ ಜ್ಞಾನದಿಂದ ದ್ವೇಷಭಾವ, ಗುಣಜ್ಞಾನದಿಂದ ಭಕ್ತಿಭಾವ. ಇದು ಬಂದುಕೊಂಡ ಲಿಂಕ್ ಇರೋದ್ರಿಂದ ಶಾಸ್ತ್ರ ಎಲ್ಲ ಅರ್ಥ ಮಾಡಿದ್ರು. ಪರಿಣಾಮದೇವರಿಗೆ ದುಃಖ ಬರಲಿಲ್ಲ. ದುಃಖ ಬಂದಂತಕೊಂಡ್ರೆ ಏನು ಹೇಳಬೇಕಾಯ್ತು? ದೋಷ ಬಂದಾಗ, ದೋಷ ಬಂದ್ರೆ ದ್ವೇಷ ಬರುತ್ತೆ. ಸೊ ಪೂಜೆ ಮಾಡಕ್ ಬರೋದಿಲ್ಲ. ಆದ್ರೆ ರಾಮದೇವರು ದುಃಖ ಪಟ್ಟಿಲ್ಲ ಅಂತ ಹೇಳ್ಬೇಕ. ಅವಾಗ ಏನಾಯ್ತು? ಗುಣಕ್ಕೆ ಕಾರಣ ಆಯ್ತು. ಅದು ಹೇಳಿದ್ರೆ ಆಚಾರ್ಯರು ಉದಾಹರಣೆ ಏನ್ ಮಾಡಿದ್ರು? ಹೇಳೋರು ಕಂಡುಹಿಡಿಸುತ್ತಿದ್ರೆ ಕೇಳೋರು ಕಂಡುಹಿಡಿಸುತ್ತಿರ್ತಾರೆ. ರಾಮದೇವರು ಸೀತಾ ಇಲ್ಲೇ ಹುಡುಕಿದ್ದು ಹುಡುಕಿದ್ದೇನೆ. ಆಚಾರ್ಯರಿಗೂ ದುಃಖ, ಹೇಳೋರಿಗೂ ದುಃಖ. ಪಾಪ ಹೌದಲ್ಲ? ಸಿನಿಮಾ ನಾಟಕ ಆದಾಯ ಬೀಳುತ್ತೆ, ಪುರಾಣ ಪ್ರವಚನ ಆಗೋದೇ ಇಲ್ಲ. ಇದರಿಂದ ಏನು ಹೇಳಿದಾಗಾಯ್ತು ನಮಗೆ? ಎಲ್ಲೇ ವಿಷಯ ಬಂದಿರಲಿ, ದೇವರಿಗೆ ದೋಷ ಬರತಕ್ಕಂಥ ಅರ್ಥ ಮಾಡಕ್ಕೆ ಹೋಗಲೇಬಾರ್ದು. ಯಾವ ಅರ್ಥ ಮಾಡಬೇಕು? ಗುಣಪದಾರ್ಥನೇ ಮಾಡಬೇಕು. ಯಾತಕ್ಕೆ? ಮಹಾತಾತ್ಪರ್ಯ ರೋಧನ ಅಂತ ಕರೆದಿಲ್ಲ. ಮಹಾತಾತ್ಪರ್ಯಕ್ಕೆ ವಿರೋಧವಾಗದಂತೆ ಅರ್ಥ ಮಾಡಬೇಕು. ಅಲ್ಲಿಗೆ ಅದು ಮುಂದಿನ ಭಾಗ. ಆಮೇಲೆ ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮ